हरि ओम श्री गुरुभ्यो नमः। अभ्रमं भंगरहितं अदिदं विमलं सदा आनंदतीर्थमतुलं भजे तापत्रयापहं मिथ्या सिद्धांत दुध्वांत विध्वंसं शक्नः जयतीर्थाख्यतनिर्भासतां नो हृदंबरे भक्तिकल्पितकल्पोऽयं प्रत्यत्यगतकेसरे व्यासतीर्थगुरुर्भूयात् अस्मदिष्टात् सिद्धये तपो विद्याविरक्त्यादि सद्गुणोगाकरानहं वाजराजगुरुन्देहग्रीवराश्रयान् उज्जय राघवेन्द्राय सकलमृताय च भजतां कल्पवृक्षाय नमतां कामधेनवे दुर्वाद्वान्त्रवये वैष्णवेन्द्रीवरेन्दवे श्रीराघवेन्द्रगुरवे नमो चिन्तयाळवे आपादमौलिपर्यन्तं गुरूणामाप्यं स्मरेत् तेन विघ्नाः प्रणश्यन्ति सिद्धिश्च मनोरथाः। हरिः ओं श्रीगुरुभ्यो नमः। नारायण ಹರಿಕಥಾಮೃತಸಾರದಲ್ಲಿ 11ನೇ ಸಂಧಿಯನ್ನು ಮಾಡ್ತಾ ಇದ್ದೀವಿ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಹಾನಿ ವೃದ್ಧಿ ಜಯಾಪದೇಗಳು ಏನು ಕೊಟ್ಟುದ ಗುಂಜಿಸುತ ಲಕ್ಷ್ಮೀನಿವಾಸನ ಕರುಣವನೆ ಸಂಪಾದಿಸನು ದಿನದಿ ಜ್ಞಾನ ಸುಖಮಯ ತನ್ನವರ ಪರಮಾನುರಾಗದಿ ಸಂತೈಪ ದೇಹಾನುಬಂಧಿಗಳಂತೆ ಒಳಹೊರಗಿದ್ದು ಕರುಣಾಳು. ಅದನ್ನು ನೋಡ್ತಾ ಇದ್ದೀವಿ. ಅದೇ ಹಾನಿ ವೃದ್ಧಿ ಜಯ ಅಪಜಯಗಳು ಏನು ಕೊಟ್ಟಿದೆ ಅಂದರೆ ಪರಮಾತ್ಮ ಏನು ಹಾನಿ ಅಂದರೆ ಏನು ಲೌಕಿಕ ಸಂಬಂಧವಾದ ಹಾನಿಗಳು ಅಂದರೆ ನಮಗೆ ದುಡ್ಡು ಹೋಗೋದು ಇಲ್ಲ ಯಾವುದು ಎನಿ ಡಿಫ್ ನಷ್ಟ ಸಂಬಂಧವಾದ ಏನು ದ್ರವ್ಯ ನಷ್ಟ ಆಗಬಹುದು ದೇಹ ಹಾನಿ ಆಗಬಹುದು ದೇಹ ಹಾನಿ ದ್ರವ್ಯ ಹಾನಿ ಯಾವುದೇ ಹಾಗೆ ಹಾನಿ ಸೊ ಆ ಹಾನಿಗಳು ಕೀಡುಗಳಾದಾಗ ವೃದ್ಧಿ ಅಂದ್ರೆ ಯಾವ್ದಾದ್ರೂ ಬೆಳೆಯೋದು ದುಡ್ಡು ಬೆಳೆಯೋದು ಇಲ್ಲ ನಮ್ಮ ವಿ ಗ್ರೋ ಅಪ್ ಇಲ್ಲ ನಮ್ಮ ಆರೋಗ್ಯ ಚೆನ್ನಾಗಾಗೋದು ಇವೆಲ್ಲ ಕೂಡ ಆಮೇಲೆ ಜಯ ಅಪಜಯಗಳು ಇವೆಲ್ಲ ಕೂಡ ಪರಮಾತ್ಮ ಯಾವುದು ಕೊಟ್ಟಿದರೆ ಅದನ್ನು ನಾವು ಅನುಭೋಗ ಮಾಡಬೇಕು. ಲಕ್ಷ್ಮೀನಿವಾಸನ ಕರುಣವನೆ ಅಂದ್ರೆ ಏನು ಪರಮಾತ್ಮ ಲಕ್ಷ್ಮೀಪತಿಯಾದ ಆ ಪರಮಾತ್ಮನ ಕರುಣ ಅವನು ನಮಗೆ ಹಾನಿ ಮಾಡಿದಾಗೂ ಅದು ಪರಮಾತ್ಮನ ಕರುಣ ಹೇಗೆ ರೀ ನಮಗೆ ಹಾನಿ ಮಾಡಿದಾಗ ಅದು ಪರಮಾತ್ಮನ ಕರುಣೆ ಅಂತ ನಾವು ಹೇಗೆ ತಗೊಳ್ಳೋದು ಅಪಜಯ ಬಂದಾಗ ಅದು ಪರಮಾತ್ಮನ ಕರುಣೆ ಅಂತ ಹೇಗೆ ತಗೊಳ್ಳೋದು ನಮಗೆ ಎನಿ ಹಾರ್ಮ್ ದಟ್ ಹ್ಯಾಪನ್ಸ್ ಟು ಅಸ್ ನಮಗೆ ಕೀಡು ಬಂದಾಗ ಅದು ಪರಮಾತ್ಮನ ಕರುಣೆ ಅಂತ ಹೇಗೆ ನಾವು ತಗೊಳ್ಳೋದು ಅಂತ ಹೇಳಿದರೆ ನಮಗೆ ಪ್ರಾರಬ್ಧ ಕರ್ಮವನ್ನು ಅನುಭವಿಸಲೇಬೇಕು. ಸೊ ಪ್ರಾರಬ್ಧ ಕರ್ಮವನ್ನು ಅನುಭವಿಸುವುದಕ್ಕಾಗಿ ಅದು ಅನುಭವದಿಂದಲೇ ಹೋಗುತ್ತೆ. ಸೊ ಆ ಕಾರಣದಿಂದ ಪರಮಾತ್ಮ ನಮಗೆ ಅದು ಇನ್ನೂ ಉಪಮರ್ದ ಮಾಡಿದ್ದಾನೆ. ನಮಗೆ ಎಷ್ಟೋ ಕಷ್ಟ ಬರಬೇಕಾಗಿತ್ತು ಅಷ್ಟು ಕಷ್ಟ ಕೊಡದೆ ನಮ್ಮ ಮೇಲೆ ಅನುಗ್ರಹ ಮಾಡಿ ನಮಗೆ ಕಮ್ಮಿ ಕಷ್ಟ ಕೊಟ್ಟಿದ್ದಾನೆ. ನಮ್ಮ ಪ್ರಾರಬ್ಧವನ್ನು ದೂರ ಮಾಡಿದ್ದಾನೆ ನಮ್ಮ ಪಾಪ ಕ್ಷಯ ಮಾಡಿದ್ದಾನೆ ಅನ್ನುವ ಒಂದು ಅನುಸಂಧಾನದಿಂದ ಪರಮಾತ್ಮನನ್ನು ನಾವು ಸ್ತೋತ್ರ ಮಾಡಬೇಕು. ಪರಮಾತ್ಮನೇ ನೀನು ಇಷ್ಟು ಮಾತ್ರ ನನಗೆ ಕಷ್ಟ ಕೊಟ್ಟಿದ್ದಿ ಇನ್ನು ಎಷ್ಟೋ ಕಷ್ಟ ಬರಬೇಕಾಗಿತ್ತು ನನಗೆ ಅಷ್ಟನ್ನು ನಾನು ದೂರ ಮಾಡಿ ಇಷ್ಟು ಮಾತ್ರವೇ ನನಗೆ ಕಷ್ಟ ಕೊಟ್ಟಿದ್ದಿ ಅನ್ನುವ ಒಂದು ಭಾವನೆಯಿಂದ ಅದು ಪರಮಾತ್ಮನ ಕರುಣೆ ಅಂತ ನಾವು ಅನ್ಕೊಂಡಾಗ ಆ ಪರಮಾತ್ಮ ಸಂತುಷ್ಟನಾಗಿ ನಮಗೆ ಇನ್ನೂ ಕರುಣ ಮಾಡ್ತಾನೆ. ಈ ವಿಧವಾಗಿ ಲಕ್ಷ್ಮೀನಿವಾಸನ ಕರುಣವನ್ನು ಸಂಪಾದಿಸಬೇಕು ನಾವು ಬೇಕು ಅಂದ್ರೆ ಹೇಗಂದ್ರೆ ಈ ವಿಧವಾಗಿ ಅವನು ಕೊಟ್ಟಿದ್ದೆಲ್ಲ ಕೂಡ ಅವನ ಕರುಣೆ ಅಂತ ನಾವು ಭಾವನೆ ಮಾಡಿದಷ್ಟು ಅವನು ನಮಗೆ ಇನ್ನೂ ಕರುಣೆ ಜಾಸ್ತಿ ಮಾಡ್ತಾನೆ. ಆ ಕಾರಣದಿಂದ ಆ ವಿಧವಾಗಿ ನಾವು ಪರಮಾತ್ಮನ ಕರುಣೆಯನ್ನು ಸಂಪಾದಿಸಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಜ್ಞಾನ ಸುಖಮಯ ಅವನು ಜ್ಞಾನಾನಂದ ಸುಖಮಯ ಜ್ಞಾನಾನಂದಮಯ ಅದರಿಂದ ಮಯ ಮಯಟ್ ಶಬ್ದ ಅಂದ್ರೆ ಮಯಟ್ ಶಬ್ದ ಪ್ರಾಚುರ್ಯ ಪರಮಾತ್ಮ ಸಂಪೂರ್ಣ ಜ್ಞಾನ ಆನಂದ ಇದಕ್ಕೋಸ್ಕರ ಅವನಿಗೆ ಜ್ಞಾನ ಸುಖಮಯ ಅಂತ ಕರೀತಾರೆ. ಈ ವಿಧವಾಗಿ ಜ್ಞಾನ ಸುಖಮಯನಾದ ಪರಮಾತ್ಮ ತನ್ನ ಅವರು ಅಂದ್ರೆ ತನ್ನ ಭಕ್ತರಾದವರನ್ನು ಪರಮ ಅನುರಾಗದಿಂದ ಅತ್ಯುತ್ತಮವಾದ ಅನುರಾಗದಿಂದ ಸಂತೈಪ ಪ್ರೀತಿಗೊಳಿಸುತ್ತಾನೆ. ಹೇಗೆ ಅಂದ್ರೆ ದೇಹಾನುಬಂಧಿಗಳಂತೆ ನಮ್ಮ ದೇಹಕ್ಕೆ ಅನುಬಂಧಿಗಳು ದೇಹಕ್ಕೆ ಸಂಬಂಧವಾದ ಅನುಬಂಧಿಗಳಂದ್ರೆ ಗಂಡ ಹೆಂಡತಿ ಮಕ್ಕಳು ಇವರೆಲ್ಲರೂ ನಮಗೆ ಹೇಗೆ ಸಂತೋಷ ಮಾಡಿಸ್ತಾರೋ ಆ ವಿಧವಾಗಿ ಪರಮಾತ್ಮ ಸಂತೋಷ ಪಡಿಸ್ತಾನೆ ಅಂತ ಒಂದು ಮೇಲ್ನೋಟದ ಅರ್ಥ. ಆದರೆ ಗಂಡ ಹೆಂಡತಿ ಆಗಲಿ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ನಮ್ಮನ್ನು ದೂರ ತಳ್ಳಿಬಿಡಬಹುದು ಅವರಿಂದ ನಮಗೆ ಯಾವಾಗಲೂ ಸಂತೋಷ ಬರುತ್ತೆ ಅಂತ ಹೇಳಕ್ಕಾಗೋದಿಲ್ಲ. ಮತ್ತೆ ಯಾಕೆ ಪರಮಾತ್ಮನನ್ನು ಆ ವಿಧವಾಗಿ ದೇಹ ಅನುಬಂಧಿಗಳು ನಮ್ಮ ಬಂಧುಗಳ ಜೊತೆಯಲ್ಲಿ ಬಂಧುಗಳು ನಮಗೆ ಹೇಗೆ ಸಂತೋಷವನ್ನು ಉಂಟು ಮಾಡುತ್ತಾರೋ ಆ ವಿಧವಾಗಿ ಪರಮಾತ್ಮ ನಮಗೆ ಸಂತೋಷ ಉಂಟು ಮಾಡುತ್ತಾನೆ ಅಂತ ಹೇಳುವುದು ಹೇಗೆ ಸರಿಯಿದೆ? ಅಷ್ಟೇ ಅಲ್ಲದೆ ಒಳಹೊರಗಿದ್ದು ಬಂಧುಗಳು ಯಾರು ನಮಗೆ ಒಳಗೆ ಹೊರಗೆ ಇರುವುದಿಲ್ಲ. ಸೊ ದೇಹಾನುಬಂಧಿಗಳಂತೆ ಬಂಧುಗಳಂತೆ ಒಳಗೆ ಹೊರಗೆ ಇದ್ದು ಅನ್ನೋದು ಸರಿಯಿಲ್ಲ. ಬಂಧುಗಳಂತೆ ನಮಗೆ ಸಂತೋಷ ಪಡಿಸ್ತಾನೆ ಅನ್ನೋದು ಸರಿಯಿಲ್ಲ. ಮತ್ತೆ ಹೇಗೆ ಕರುಣಾಳುವಾದ ಪರಮಾತ್ಮ ಹೇಗೆ ಪರಮ ಅನುರಾಗದಿಂದ ನಮ್ಮನ್ನು ಬಂಧುಗಳಂತೆ ಸಂತೋಷ ಮಾಡಿಸ್ತಾನೆ ಒಳಹೊರಗಿದ್ದು ಅನ್ನೋದು ಹೇಗೆ ಸರಿ ಹೋಗುತ್ತೆ ಅಂತ ಹೇಳಿದರೆ, ದೇಹ ಅನುಬಂಧಿಗಳು ಅಂದ್ರೆ ಬಂಧುಗಳು ಅನ್ನೋದು ಮೇಲ್ನೋಟದ ಅರ್ಥ. ದೇಹ ಅನುಬಂಧಿಗಳಂದ್ರೆ ಏನು? ದೇಹಕ್ಕೆ ಸಂಬಂಧಪಟ್ಟದ್ದಂದ್ರೆ ಅವಯವಗಳು ಇಂದ್ರಿಯಗಳು ಇವೆಲ್ಲವೂ ಕೂಡ ದೇಹ ಸಂಬಂಧವಾದದ್ದು. ಅಂದರೆ ನಮಗೆ ಕಣ್ಣು ಕಾಲು ಮೂಗು ಕಿವಿಯೆಲ್ಲ ಕೂಡ ಇವೆಲ್ಲ ಇದೆ. ದೇಹಕ್ಕೆ ಸಂಬಂಧವಾದ ಅನುಬಂಧ ಸಂಕೇತ ಅಂದ್ರೆ ಅದಕ್ಕೆ ಸಂಬಂಧಪಟ್ಟದ್ದು. ಇವು ನಮಗೆ ಏನು ಮಾಡುತ್ತೆ, ನಮಗೆ ಸುಖವನ್ನು ಕೊಡುತ್ತೆ. ಉದಾಹರಣೆಗೆ ಬಾಯಿ ರುಚಿ ರುಚಿ ಕೊಟ್ಟರೆ ಬಹಳ ಚೆನ್ನಾಗಿ ಚೆನ್ನಾಗಿದೆ ಆನಂದ ಪಡ್ತೀವಿ. ಕಣ್ಣಿಗೆ ಯಾವ್ದಾದ್ರು ಒಳ್ಳೆ ಸುಂದರ ದೃಶ್ಯ ಕಾಣಿಸಿದ್ರೆ ಆನಂದ ಪಡ್ತೀವಿ. ಅಂದ್ರೆ ಈ ವಿಧವಾಗಿ ಕಣ್ಣು ಮೂಗು ಕಾಲು ಕಿವಿ ಎಲ್ಲ ಕೂಡ ನಮಗೆ ಆನಂದವನ್ನು ಉಂಟು ಮಾಡುತ್ತೆ. ಅವಿಲ್ಲದೆ ಇದ್ದ ದುಃಖವಾಗುತ್ತೆ ನಮಗೆ. ಈ ವಿಧವಾಗಿ ಆನಂದವನ್ನು ಉಂಟು ಮಾಡುತ್ತೆ. ಅಷ್ಟೇ ಅಲ್ಲದೆ ಒಳಗೆ ಹೊರಗೆ ಇದ್ದು ಒಳಗಿನ ಅವಯವಗಳು ಹೇಗೆ ಆನಂದವನ್ನು ಉಂಟು ಮಾಡಿತ್ತೋ ಹೊರಗಿನ ಅವಯವಗಳು, ಅದೇ ವಿಧವಾಗಿ ಒಳಗಿನ ಅವಯವಗಳು ಅಂತಃಕರಣಗಳು, ಬಾಹ್ಯಕರಣಗಳು ಅಂತಃಕರಣಗಳು, ಬಾಹ್ಯಕರಣಗಳು ನಮಗೆ ಆನಂದವನ್ನು ಉಂಟು ಮಾಡುತ್ತೆ. ಅಂತಃಕರಣಗಳು ಕೂಡ ಮನಸ್ಸು ಬುದ್ಧಿ ಚಿತ್ತ ಚೇತನ ಇವು ಅಂತಃಕರಣಗಳು, ಅವು ಕೂಡ ದೇಹಕ್ಕೆ ಸಂಬಂಧಪಟ್ಟಿದ್ದ ವಸ್ತುಗಳೇ, ಅವು ಕೂಡ ನಮಗೆ ಸಂತೋಷವನ್ನು ಉಂಟು ಮಾಡುತ್ತೆ. ಈ ವಿಧವಾಗಿ ದೇಹಕ್ಕೆ ಸಂಬಂಧಪಟ್ಟದಂತಹ ಬಾಹ್ಯಕರಣಗಳು ಅಂತಃಕರಣಗಳು ಹೊರಗೆ ಒಳಗೆ ಇದ್ದು ನಮ್ಮನ್ನು ಸಂತೋಷಪಡಿಸುತ್ತೆ. ಹೇಗೋ ಸಂತೋಷಪಡುತ್ತೆ ಹಾಗೆ ಪರಮಾತ್ಮ ಸಂತೋಷಪಡಿಸುತ್ತಾನೆ ಅಂತೇಳಿ. ಆದರೆ ಈ ಅಂತಃಕರಣಗಳು ನಮಗೆ ಒಂದೊಂದು ಸಾರಿ ದುಃಖವನ್ನು ಉಂಟು ಮಾಡುತ್ತೆ. ಸೊ ಪರಮಾತ್ಮ ಈ ಒಳಗೆ ಬಾಹ್ಯಕರಣಗಳ ಅಂತಃಕರಣಗಳಂತೆ ನಮ್ಮನ್ನು ಸಂತೋಷಪಡಿಸುತ್ತಾನೆ ಅಂದರೆ ಮತ್ತು ಅದು ಕೂಡ ಸರಿಯಿಲ್ಲವೇ ಅಂತ ಹೇಳಿದರೆ, ಆದರೆ ನಮಗೆ ಅವು ಸಂತೋಷಪಡಿಸುತ್ತೆ ಅನ್ನೋ ಒಂದು ಭಾವನೆ ಇದೆ. ಆ ಭಾವನೆ ಪರಮಾತ್ಮನ ಬಗ್ಗೆ ಇರಬೇಕು. ಪರಮಾತ್ಮ ನಿಜವಾಗಿ ಸಂತೋಷ ಕೊಡ್ತಾನೆ, ಅವೆಲ್ಲ ನಮಗೆ ಒಂದೊಂದು ಸಾರಿ ಸಂತೋಷ ಒಂದೊಂದು ಸಾರಿ ದುಃಖವನ್ನು ಉಂಟು ಮಾಡುತ್ತೆ. ಆದರೆ ಪರಮಾತ್ಮ ಯಾವಾಗಲೂ ನಮಗೆ ಸಂತೋಷವನ್ನೇ ಮಾಡಿಸ್ತಾನೆ ಅನ್ನೋ ಒಂದು ಅನುಸಂಧಾನ ನಮಗೆ ಇರಬೇಕು. ಸೊ ಪರಮಾನುರಾಗದಿಂದ ಪರಮಾತ್ಮ ಸಂತೋಷ ಗಳಿಸ್ತಾನೆ. ಇದು ಬಾಹ್ಯಕರಣಗಳು ಅಂತಃಕರಣಗಳಕ್ಕಿಂತಲೂ ಜಾಸ್ತಿಯಾಗಿ ನಮಗೆ ಸಂತೋಷವನ್ನು ಮಾಡಿಸ್ತಾನೆ. ಅದಕ್ಕೆ ಅವನು ಕರುಣಾಳು, ಕರುಣಾ ಸಮುದ್ರ, ಕರುಣದಿಂದ ತುಂಬಿದವನು ಅನ್ನುವ ಒಂದು ಭಾವನೆಯಿಂದ ನಾವು ಆ ದೃಷ್ಟಿಯನ್ನು ಇಟ್ಟುಕೋಬೇಕಂತ ಹೇಳಿ ಈ ಪದ್ಯ ನಮಗೆ ಆ ಪರಮಾತ್ಮನ ಈ ಸ್ಥಾವರಜಂಗಮ ಸಂಧಿಯಲ್ಲಿ, ಧ್ಯಾನ ಪ್ರತೀಕ ಸಂಧಿಯಲ್ಲಿ ಅವನ ಧ್ಯಾನವನ್ನು ನಾವು ಹೇಗೆ ಮಾಡಬೇಕು, ಅವನ ಬಗ್ಗೆ ನಮ್ಮ ಆಟಿಟ್ಯೂಡ್ ಹೇಗಿರಬೇಕು ಅನ್ನೋದನ್ನು ಇದು ತೋರಿಸ್ತಾ ಇದೆ. ಸೊ ಹಾನಿ ವೃದ್ಧಿ ಜಯ ಅಪಜಯಗಳು ಏನು ಕೊಟ್ಟುದ ಭುಂಜಿಸುತ್ತ ಲಕ್ಷ್ಮೀನಿವಾಸನ ಕರುಣವನ್ನು ಸಂಪಾದಿಸು ಅನುದಿನದಿ ಜ್ಞಾನ ಸುಖಮಯ ತನ್ನವರ ಪರಮಾನುರಾಗದ ಸಂತೈಪ ದೇಹಾನುಬಂಧಿಗಳಂತೆ ಒಳಹೊರಗಿದ್ದು ಕರುಣಾಳು ಅಂತೇಳಿ ಹೇಳಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಪದ್ಯ, ಆ ಪರಮಾತ್ಮ ಹೇಗೆ ನಮಗೆ ಇದು ಒಳಗೆ ಹೊರಗಿದ್ದು ನಮಗನ್ನು ಹೇಗೆ ಉದ್ಧಾರ ಮಾಡ್ತಾನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆ ಪರಮ ಸಕಲ ಇಂದ್ರಿಯಗಳು ವ್ಯಾಪಕನು ತಾನಾಗಿ ವಿಷಯವ ತಾ ಪರಿಗ್ರಹಿಸುವನು ತಿಳಿಸದೆ ಸರ್ವಜೀವರುಳು ಪಾಪರಹಿತ ಪುರಾಣ ಪುರುಷ ಸಮೀಪದಲ್ಲಿ ನೆಲೆಸಿದ್ದು ನಾನಾ ರೂಪಧಾರಕ ತೋರಿಕೊಳ್ಳದೆ ಕರ್ಮಗಳ ಮಾಳ್ಪ. ಇದು ಬಿಂಬ ಪ್ರತಿಬಿಂಬದ ಅನುಸಂಧಾನವೇ, ಆದರೆ ಇದು ರಿಇನ್ಫೋರ್ಸ್ ಮಾಡಿದಂತೆ. ಇಲ್ಲಿ ಏನ್ ಹೇಳಿದ್ದಾರೆ ನೋಡೋಣ. ಆ ಪರಮ, ಪರಮ ಪರಮಾತ್ಮ ಸರ್ವೋತ್ತಮ, ಪರಮ ಪರ ಮ ಪರ ಉತ್ಕೃಷ್ಟವಾದ, ಮಾ ಮೀಯತೆ ಎಲ್ಲರಿಗಿಂತಲೂ ಜಾಸ್ತಿ ತಿಳಿಯಲ್ಪಡಲಕ್ಕೆ ಯೋಗ್ಯನಾದವನು, ಅದಕ್ಕೆ ಅವನು ಪರ ಮ ಪರಮಾತ್ಮ. ಅಂತಹ ಪರಮಾತ್ಮ ಪರಂಧಾಮದಲ್ಲಿರುವ ಸರ್ವೋತ್ತಮನಾದ ಆ ದೇವದೇವರು ಸಕಲ ಇಂದ್ರಿಯಗಳು ನಮ್ಮ ಸಮಸ್ತ ಇಂದ್ರಿಯಗಳ ಒಳಗೆ ಕೂಡ ವ್ಯಾಪಕನು ತಾನಾಗಿ, ತಾನು ಸರ್ವವ್ಯಾಪಕನಾಗಿ, ಅಂದರೆ ಏನಾಯಿತು, ಆ ಇಂದ್ರಿಯಗಳ ಒಳಗೆ ಆ ಇಂದ್ರಿಯ ಅಧಿಪತಿಗಳು, ಇಂದ್ರಿಯ ಅಭಿಮಾನಿ ದೇವತೆಗಳ ಅವಳ ಒಳಗೂ ಕೂಡ ತಾನು ವ್ಯಾಪಕನಾಗಿದ್ದಾನೆ. ತಾನಲ್ಲೆಲ್ಲವೂ ವ್ಯಾಪಕನಾಗಿದ್ದು ವಿಷಯವ ತಾ ಪರಿಗ್ರಹಿಸುವನು, ನಿಜವಾಗಿ ಆ ನಮಗೆ ವಿಷಯ ಸುಖಗಳನ್ನು, ಅಂದ್ರೆ ಆಲ್ ಮ್ಯಾಟರ್ಸ್ ವಿ ಗೆಟ್ ದ ನಾಲೆಡ್ಜ್ ಅಬೌಟ್ ದಿ ಎಕ್ಸ್ಟರ್ನಲ್ ಆಬ್ಜೆಕ್ಟ್ಸ್ ಥ್ರೂ ಪರಮಾತ್ಮ. ಪರಮಾತ್ಮ ನಮಗೆ ಕೊಟ್ಟರೆ ಇದೆ, ಕೊಡದಿದ್ರೆ ಇಲ್ಲ. ವಿಷಯ ಪರಿಗ್ರಹಣೆ ಶಕ್ತಿ ಪರಮಾತ್ಮ ನಮಗೆ ಕೊಡ್ತಾನೆ. ಆ ವಿಧವಾಗಿ ವಿಷಯವ ತಾ ಪರಿಗ್ರಹಿಸುವನು, ತಾನು ಮೊದಲು ಗ್ರಹಣ ಮಾಡಿ. ಪರಮಾತ್ಮ ಗ್ರಹಣ ಮಾಡುವುದೇನು, ನಮ್ಮ ಒಳಗೆ ಪರಮಾತ್ಮ ಇದ್ದಾನೆ ಸರಿ, ಅವನು ವಿಷಯಗಳನ್ನು ಪರಿಗ್ರಹಣೆ ಮಾಡುವುದಂದ್ರೆ ಏನು ಅಂತ ಹೇಳಿದರೆ, ಅವನು ಬಿಂಬರೂಪನಾಗಿ ಆ ವಿಷಯಗಳನ್ನು ತಾನು ಆಯಾ ಜೀವರಾಶಿಗಳ ಯೋಗ್ಯತಾನುಸಾರ ಅವರವರಿಗೆ ಎಷ್ಟು ಬರಬೇಕು ಅಷ್ಟನ್ನೇ ತಾನು ಪರಿಗ್ರಹಣ ಮಾಡ್ತಾನೆ. ಅಂದ್ರೆ ಏನು, ಬಿಂಬರೂಪನಾಗಿ ಅಷ್ಟು ಮಾತ್ರ ಸ್ವೀಕಾರ ಮಾಡ್ತಾನೆ, ಅದರ ಮೂಲಕವಾಗಿ ಅವರವರಿಗೆ ವಿಭೂತಿ ಸಂಧಿಯನ್ನು ನಾವು ನೋಡಿದಂತೆ ಅವರವರಿಗೆ ತಕ್ಕಂತೆ ಅದರ ಒಂದು ಗ್ರಹಣ ಶಕ್ತಿಯನ್ನು ಕೊಡ್ತಾನೆ ಪರಮಾತ್ಮ. ಅದಕ್ಕೆ ತಿಳಿಸದೆ ಸರ್ವಜೀವರುಳು, ಸಮಸ್ತ ಜೀವರಾಶಿಗಳ ಒಳಗೆ ಆ ಪರಮಾತ್ಮ ಅವರವರ ಯೋಗ್ಯತಾನುಸಾರ ಅಷ್ಟೇ ಮಾಡುತ್ತಾನೆ ಅನ್ನುವುದನ್ನು ನಮಗೆ ತಿಳಿಯೋ ಹಾಗೆ ಮಾಡೋದಿಲ್ಲ. ಹಿಡನ್ ಆಗಿ, ಬಹಳ ಸಟಲ್ ಆಗಿ, ನಮಗೆ ಗೊತ್ತಿಲ್ಲದೇನೆ ಪರಮಾತ್ಮ ಮಾಡ್ತಾ ಇರ್ತಾನೆ. ಅದಕ್ಕೆ ಪಾಪರಹಿತ, ಪಾಪರಹಿತ ಅಂತ ಯಾಕೆ ಹೇಳಿದ್ದಾರೆ ಅಂದ್ರೆ, ಮತ್ತೆ ಮಾಡಿ ಮಾಡಿಸುವ ಅವನೆಂದರೆ ಅವನಿಗೂ ಸ್ವಲ್ಪ ಪಾಪದ್ದು ಒಂದು ಬರಬೇಕು, ನಮ್ಮಿಂದ ಮಾಡಿಸ್ತಾನಲ್ಲವೋ ಅವನಿಗೆ ಮುಖ್ಯವಾಗಿ ಪಾಪ ಬರಬೇಕಂತ ಹೇಳಿದ್ರೆ ಅವನು ಪಾಪರಹಿತ. ಯಾಕಂದ್ರೆ ಸ್ವತಂತ್ರನಾದ ಪರಮಾತ್ಮನಿಗೆ ಆ ಪಾಪಗಳ ಲೇಪ ಸ್ವಲ್ಪವೂ ಇಲ್ಲ. ಅವನು ಪಾಪರಹಿತ, ಪಾಪದೂರ, ಪಾಪ ವಿಧುರ, ಪಾಪದ ಒಂದು ಲೇಪ ಸ್ವಲ್ಪ ಮಾತ್ರವೂ ಕೂಡ ಅವನಿಗೆ ಇಲ್ಲ. ಪುರಾಣ ಪುರುಷ, ಪುರಾಣ ಪುರುಷ, ಪುರುಷ ಶಬ್ದ ಜೀವರಿಗೆ ಎಲ್ಲರಿಗೂ ಇದೆ. ಪರಮಾತ್ಮನಿಗೆ ಪುರಾಣ ಪುರುಷ ಅಂತೆ. ಏನು ಪುರ ಅಣತಿ, ನಮಗೆ ಒಂದೊಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗ್ತಾನೆ ಕೋಸ ಜೀವನಿಗೆ ಪುರಾಣ ಅಂತ ಕರೆಯುವುದನ್ನು ನೋಡಿದ್ದೀವಿ ನಾವು. ಅದೇ ವಿಧವಾಗಿ ಪರಮಾತ್ಮ ಪುರೀಶೇಯತೆ, ದೇಹದಲ್ಲಿರುವವನು ಕೂಡ ಪುರುಷ, ಅದು ಜೀವನಿಗೆ ಸಂಬಂಧಪಟ್ಟದ್ದು. ಪರಮಾತ್ಮ ದೇಹದಲ್ಲಿದ್ದು ಜೀವನಿಗೆ ನಿಯಮನ ಮಾಡ್ತಾನೆ ಕೋಸ ಅವನು ಪುರುಷ. ಪುರಾಣ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಜೀವನ ಎಳುಕೊಂಡು ಹೋಗ್ತಾನೆ ಕೋಸ ಅವನು ಪರಮಾತ್ಮ ಪುರಾಣ. ಈ ವಿಧವಾಗಿ ದೇಹದಿಂದ ದೇಹಕ್ಕೆ ಜೀವನಾಶೆಯನ್ನು ಎಳುಕೊಂಡು ಹೋಗ್ತಾನೆ ಕೋಸ ಅವನು ಪುರಾಣ. ಎಲ್ಲರ ಒಳಗೆ ಅವನಿದ್ದಾನೆ ಕೋಸ ಅವನು ಪುರುಷ. ಈ ವಿಧವಾಗಿ ಪುರಾಣ ಪುರುಷ ಅನ್ನುವ ಶಬ್ದ ಜೀವರಾಶಿಗಳಿಗೆ ಬಹಳ ಪರಿಮಿತವಾಗಿ ಆಗತ್ತೆ, ಪರಮಾತ್ಮನಿಗೆ ಅಪರಿಮಿತವಾಗಿ ಅದು ಅನ್ವಯವಾಗತ್ತೆ. ಈ ವಿಧವಾಗಿ ಅಮಿತ ಶಬ್ದಾರ್ಥ ಅವನಿಗೆ ಇದಕ್ಕೋಸ್ಕರ ಪುರಾಣ ಪುರುಷ ಅಂತ ಕರೆಯಲ್ಪಡುವ ಪರಮಾತ್ಮ ಈ ಜೀವರಾಶಿಗಳ ಒಳಗೆ ಸಮೀಪದಲ್ಲಿ ನೆಲೆಸಿದ್ದು, ಪ್ರತಿಯೊಬ್ಬರ ಒಳಗೆ ಸಮೀಪದಲ್ಲಿ ಅತ್ಯಂತ ಸಮೀಪವಾಗಿ ಪ್ರತಿಯೊಂದು ಜೀವನ ಒಳಗೆ ಇದ್ದಾನೆ ಕೋಸ್ಕರ. ಜೀವನಿಗೆ ಅತ್ಯಂತ ಸಮೀಪದಲ್ಲಿರುವನು ಪರಮಾತ್ಮನೇ. ಪರಮಾತ್ಮ ಈಸ್ ನಿಯರೆಸ್ಟ್ ಫಾರ್ ಎವ್ರಿ ಜೀವ. ಅದಕ್ಕೆ ಪುರಾಣ ಪುರುಷನಾದ ಪರಮಾತ್ಮ ಪ್ರತಿಯೊಂದು ಜೀವರಾಶಿಗೆ ಸಮೀಪದಲ್ಲಿ ನೆಲೆಸಿದ್ದು, ಅವರ ಹತ್ತರ ಅವರ ಒಳಗೆ ತಾನು ಇದ್ದು ನಾನಾ ರೂಪಧಾರಕ ಅನೇಕ ವಿಧವಾದ ರೂಪಗಳಿಂದ ನಾವು ನೋಡಿದ್ದೀವಿ. ಎಲ್ಲಾ ಕಡೆ ಪರಮಾತ್ಮ 10 ರೂಪಗಳು, 100 ರೂಪಗಳು, ಏಕರೂಪ, ಬಹುರೂಪ, ಶತರೂಪ, ಅನೇಕ ಸಹಸ್ರರೂಪ, ಅನಂತ ರೂಪಗಳಿಂದ ಪರಮಾತ್ಮ ಇದ್ದಾನೆ ಅಂತೇಳಿ. ಸೊ ನಾನಾ ರೂಪಧಾರಕನಾಗಿ ತೋರಿಕೊಳ್ಳದೆ ಕರ್ಮಗಳ ಮಾಲ್ಪ, ಪರಮಾತ್ಮ ತಾನು ಯಾರಿಗೂ ಕಾಣಿಸಿಕೊಡದೆ ಕರ್ಮಗಳನ್ನು ಮಾಡಿಸ್ತಾ ಇರ್ತಾನೆ, ಮಾಡ್ತಾ ಇರ್ತಾನೆ. ಕರ್ಮಗಳನ್ನು ಮಾಡಿ ಮಾಡಿಸುವ ಕರ್ಮಗಳನ್ನು ಮಾಡ್ಪ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ವಿಧವಾಗಿ ಹಿಡನ್ ಆಗಿ ನಮಗೆ ಗೊತ್ತಿಲ್ಲದೆ ಪರಮಾತ್ಮ ಅವ್ಯಕ್ತನಾಗಿ ಮಾಡಿದರೂ ಸಹಿತ ಪರಮಾತ್ಮ ಮಾಡಿಸ್ತಾ ಇದ್ದಾನೆ ಅನ್ನುವ ಒಂದು ಅನುಸಂಧಾನ ನಮಗೆ ಯಾವಾಗಲೂ ಇರಬೇಕು ಅನ್ನುವ ಒಂದು ಮುಖ್ಯ ಉದ್ದೇಶದಿಂದ ಇದನ್ನು ಹೇಳಿದ್ದಾರೆ. ಆ ಪರಮ ಸಕಲ ಇಂದ್ರಿಯಗಳು ವ್ಯಾಪಕನು ತಾನಾಗಿ ವಿಷಯವತ ಪರಿಗ್ರಹಿಸುವನು ತಿಳಿಸದೆ ಸರ್ವಜೀವರುಳು ಪಾಪರಹಿತ ಪುರಾಣ ಪುರುಷ ಸಮೀಪದಲ್ಲಿ ನೆಲೆಸಿದ್ದು ನಾನಾ ರೂಪಧಾರಕ ತೋರಿಕೊಳ್ಳದೆ ಕರ್ಮಗಳ ಮಾಳ್ಪ ಅಂತ ಹೇಳಿದ್ದಾರೆ. ಅದಾದ ಮೇಲೆ ಪರಮಾತ್ಮ ಎಷ್ಟು ಒಂದು ವಿಧವಾದ ನಾನಾ ಎಲ್ಲ ಜೀವರಾಶಿಗಳಂತ ಹೇಳಿದ್ದಾರೆ, ಮತ್ತು ಎಲ್ಲ ಜೀವರಾಶಿಗಳ ಎಂತಹ ಜೀವರಾಶಿಗಳಿದೆ ಅನ್ನೋದನ್ನು ವೆರೈಟೀಸ್ ಆಫ್ ಜೀವರಾಶಿ ಅದನ್ನು ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಖೇಚರರು ಭೂಚರರು ವಾರಿ ನಿಶಾಚರ ಒಳಗೆ ಇದ್ದು ಅವರ ಕರ್ಮಗಳ ಆಚರಿಸುವನು ಘನ ಮಹಿಮ ಪರಮಾಲ್ಪನೋಪಾದಿ ಗೋಚರಿಸನು ಬಹುಪ್ರಕಾರ ಆಲೋಚನೆಯ ಮಾಡಿದರು ಮನಸ್ಸಿಗೆ ಕೀಚಕಾರಿ ಪ್ರಿಯ ಕವಿಜನಗೇಯ ಮಹಾರಾಯ ಅಂತೇಳಿ ಹೇಳ್ತಾ ಇದ್ದಾರೆ. ಪರಮಾತ್ಮ ಎಂತಹವನು ಅಂದ್ರೆ ಖೇಚರರು, ಖ ಅಂದ್ರೆ ಆಕಾಶ, ಖೇ ಅಂದ್ರೆ ಆಕಾಶದಲ್ಲಿ ಚರಾಚರಿಸುವವರು ಅಂದ್ರೆ ಆಕಾಶ ಪ್ರಾಣಿಗಳು, ಆಕಾಶದಲ್ಲಿ ಪಕ್ಷಿಗಳು ಹೇಗೆ ಹಾರುವಂತಹ ಪಕ್ಷಿಗಳು ಅವೆಲ್ಲ ಕೂಡ ಖೇಚರರು, ಭೂಚರರು ಭೂಮಿಯಲ್ಲಿ ಚಲಿಸುವಂತಹವರು ಅಂದ್ರೆ ನಮ್ಮಂತಹ ಪ್ರಾಣಿಗಳು, ನಾನಾ ವಿಧವಾದ ಪ್ರಾಣಿಗಳು, ಭೂಮಿಯಲ್ಲಿರುವ ಪ್ರಾಣಿಗಳು, ಲ್ಯಾಂಡ್ ಅನಿಮಲ್ಸ್ ಅಂತೇಳಿ. ಸೊ ಸ್ಕೈ ಅನಿಮಲ್ಸ್, ಲ್ಯಾಂಡ್ ಅನಿಮಲ್ಸ್, ಖೇಚರರು, ಭೂಚರರು, ವಾರಿ ನಿಶಾಚರರು, ವಾರಿಚರರು, ನಿಶಾಚರರು. ವಾರಿ ನಿಶಾಚರರು ಅಂತ ಹೇಳಿದಾಗ ವಾರಿಚರರು ಅಂತ ತಕೋಬೇಕು, ನಿಶಾಚರರು ಅಂತ ತಕೋಬೇಕು. ವಾರಿಚರರು ಅಂದ್ರೆ ಏನು? ಉದಕದಲ್ಲಿ ನೀರಿನಲ್ಲಿ ಇರುವಂತಹ ಪ್ರಾಣಿಗಳು, ಫಿಶ್, ವೇಲ್ಸ್ ಇವೆಲ್ಲ ಇಂತಹದ್ದು. ಸೊ ವಾರಿಚರರು ಅಂದ್ರೆ ಜಲಪ್ರಾಣಿಗಳು, ನಿಶಾಚರರು ರಾತ್ರಿ ಪ್ರಾಣಿಗಳು. ರಾತ್ರಿ ಪ್ರಾಣಿಗಳಂದ್ರೆ ರಾತ್ರಿಯಲ್ಲಿ ಸಂಚಾರ ಮಾಡುವಂತಹ ಪ್ರಾಣಿಗಳು, ರಾಕ್ಷಸರು, ಪಿಶಾಚಗಳು, ಭೂತಗಳು ಇತ್ಯಾದಿಗಳು. ಸೊ ಇವೆಲ್ಲ ನಿಶಾಚರರು ಅಂತ ಅವರ ಒಳಗು ದಾನ ಅಂದ್ರೆ ಈ ನಿಶಾಚರರಿಗೆ ಸಹಿತ ಪರಮಾತ್ಮನೇ ತಾನು ಒಳಗೆ ಇದ್ದು ಅವರಿಗೆ ಆ ನಿಶಾಚರ ಶಕ್ತಿಯನ್ನು ಕೊಟ್ಟು ಅವರಿಂದಲೂ ಕಾರ್ಯಗಳನ್ನು ಮಾಡಿಸ್ತಾನೆ. ಈ ವಿಧವಾಗಿ ಪ್ರತಿ ಒಂದು ಜೀವರಾಶಿಯ ಒಳಗು ಕೂಡ ಆಕಾಶ ಪ್ರಾಣಿಗಳು, ಭೂಪ್ರಾಣಿಗಳು, ಜಲಪ್ರಾಣಿಗಳು, ನಿಶಾ ಪ್ರಾಣಿಗಳು ಎಲ್ಲರ ಒಳಗೂ ಕೂಡ ತಾನು ಇದ್ದು ನಿಶಾಚರಳು ಚರರ ಒಳು ಇದ್ದರು ಇದ್ದು ಅಂತೇಳಿ. ಸೊ ವಾರಿ ನಿಶಾಚರರ ಒಳು ಇದ್ದು ಅವರ ಕರ್ಮಗಳ ಆಚರಿಸುವನು. ಸೊ ಆ ನಿಶಾಚರರ ಒಳಗೆ ತಾನೇ ಇದ್ದು ಅವರೆಲ್ಲ ಕರ್ಮಗಳನ್ನು ತಾನು ಆಚರಿಸುತ್ತಾನೆ. ಬಿಂಬರೂಪನಾಗಿ, ಪ್ರತಿಬಿಂಬರಾಗಿ ಅವರು ಮಾಡ್ತಾರೆ. ಧನ ಮಹಿಮ, ಅಂತಹ ಅತ್ಯಂತ ದೊಡ್ಡ ಮಹಿಮ ಉಳ್ಳವನು ಆ ಪರಮಾತ್ಮ ಹೇಗೆ ಮಾಡ್ತಾನೆ ಅಂದ್ರೆ ಪರಮ ಅಲ್ಪನ ಉಪಾಧಿ, ಪರಮ ಅಲ್ಪನ ಉಪಾಧಿ. ಪರಮ ಅಲ್ಪನ ಉಪಾಧಿ ಅಂತ ಹೇಳುವುದರಲ್ಲಿ ಎರಡು ಸಂದೇಶಗಳಿದೆ. ಏನು ಪರಮಾಲ್ಪನೋಪಾಧಿ ಅಂತ ಹೇಳಿದರೆ, ಪರಮ ಅಲ್ಪನಾದ ಜೀವನಂತೆ ಅಂತೇಳಿ. ಅಂದ್ರೆ ಏನು? ಜೀವ ಬಹಳ ಅಲ್ಪನು, ಬಹಳ ಸ್ಮಾಲ್, ಟೈನಿ. ನಾವು ನೋಡಿದ್ದೀವಿ ಒಂದು ಕುದುರೆಯ ಬಾಲದ ನೂರಲ್ಲಿ ನೂರು ಭಾಗ ಮಾಡಿದ್ರೆ ಒಂದು ಎಷ್ಟಿರುತ್ತೋ ಅಷ್ಟು ಒಂದು ಸ್ಮಾಲೆಸ್ಟ್ ಟೈನಿಯೆಸ್ಟ್ ಜೀವ ಅಂತೇಳಿ. ಆ ಜೀವನ ಒಳಗೆ ಪರಮಾತ್ಮ ಇದ್ದಾನಂದ್ರೆ ಅವನು ಅಣೋರಣೀಯನ ಅಂತೇಳಿ, ಪರಮಾಣುವಾಗಿದ್ದಾನೆ. ಸೊ ಪರಮ ಅಲ್ಪನ ಉಪಾಧಿ ಅಂದ್ರೆ ಪರಮ ಅಲ್ಪನಾದ ಅಂದ್ರೆ ಪರಮಾಣುವಾದ ಆ ಪರಮಾಣುವಂತೆ ಅಂದ್ರೆ ಜೀವಕ್ಕಿಂತಲೂ ಸೂಕ್ಷ್ಮನಾಗಿ ಪರಮಾತ್ಮ ಮಾಡ್ತಾ ಇದ್ದಾನೆ. ಸೊ ಅವನ ಸೈಜ್ ಸ್ಮಾಲೆಸ್ಟ್ ಅಂತ ಹೇಳುವುದು ಒಂದು ಉದ್ದೇಶ. ಇನ್ನೊಂದು ಪರಮ ಅಲ್ಪನ ಉಪಾಧಿ ಅಂದ್ರೆ, ಉಪಾಧಿ ಅಂದ್ರೆ ಹಾಗೆ ಅಂತೇಳಿ, ಉಪಾಧಿ ಅಂದ್ರೆ ಲೈಕ್ ದಟ್, ಇನ್ ದಟ್ ಮ್ಯಾನರ್ ಅಂತೇಳಿ. ಪರಮ ಅಲ್ಪನ ಉಪಾಧಿ ಅಂದ್ರೆ ಪರಮ ಅಲ್ಪನ ಉಪಾಧಿ ಅಂತ ಹೇಳುವುದರಲ್ಲಿ ಇನ್ನೊಂದು ಉದ್ದೇಶ ಇದೆ. ಏನು ಅಂದರೆ, ಪರಮಾತ್ಮ ಸರ್ವಶಕ್ತಿಮಂತನಾದವನು, ಅವನು ಪ್ರತಿಯೊಂದು ಜೀವನದಲ್ಲಿ ಇದ್ದಾಗ ಆ ಜೀವನು ಪರಮಶಕ್ತಿವಂತ ಆಗಬೇಕು, ಆದರೆ ಆಗೋದಿಲ್ಲ. ಪರಮಾತ್ಮ ಆ ಜೀವನಲ್ಲಿ ತನ್ನ ಅನಂತ ಶಕ್ತಿಯನ್ನು ಪ್ರಕಟಣೆ ಮಾಡುವುದಿಲ್ಲ, ಸ್ವಲ್ಪ ಶಕ್ತಿಯನ್ನು ಆಯಾ ಜೀವರಾಶಿಗಳ ಯೋಗ್ಯತಾನುಸಾರ ಸ್ವಲ್ಪ ಶಕ್ತಿಯನ್ನು ಮಾತ್ರವೇ ಪ್ರಕಟಣೆ ಮಾಡ್ತಾನೆ ಪರಮಾತ್ಮ. ಅದಕ್ಕೆ ಅವನು ಅನಂತ ಶಕ್ತಿಮಂತನಾದರೂ ಕೂಡ ಸ್ವಲ್ಪನೇ ಶಕ್ತಿ ಉಳ್ಳವನ ಅಂತೆ ಮಾಡ್ತಾನೆ. ಸೊ ಆಸ್ ಇಫ್ ಹಿ ಹ್ಯಾಸ್ ಲಿಮಿಟೆಡ್ ಪವರ್, ಯಾಕೆಂದ್ರೆ ಆಯಾ ಜೀವರಾಶಿಗಳ ಯೋಗ್ಯತಾನುಸಾರ. ಅದಕ್ಕೆ ಪರಮ ಅಲ್ಪನ ಉಪಾಧಿ, ಆಸ್ ಇಫ್ ಹಿ ಹ್ಯಾಸ್ ವೆರಿ ಲಿಟಲ್ ಪವರ್ ಅನ್ನುವ ಅಂತೆ ತಾನು ಮಾಡ್ತಾನೆ ಅಂತೇಳಿ. ಸೊ ಹಿ ಹ್ಯಾಸ್ ಇನ್ಫೈನೈಟ್ ಪವರ್ ಬಟ್ ಹಿ ಪ್ರಿಟೆಂಡ್ಸ್ ಆಸ್ ಇಫ್ ಹಿ ಹ್ಯಾಸ್ ಎ ಫೈನೈಟ್ ಪವರ್ ಬಿಕಾಸ್ ಆಫ್ ದ ಲಿಮಿಟೇಷನ್ಸ್ ಆಫ್ ದ ಜೀವ. ಆಯಾ ಜೀವರಾಶಿಗಳ ಯೋಗ್ಯತಾನುಸಾರ ಸ್ವಲ್ಪ ಶಕ್ತಿಯನ್ನೇ ಪ್ರಕಟಣೆ ಮಾಡ್ತಾನೆ ಪರಮಾತ್ಮ. ಎಲ್ಲ ಜೀವರಾಶಿಗಳಿಗೆ ಇದ್ದರೂ ಕೂಡ ತಾನು ಯಾಕೆ ಕಾಣಿಸಿಕೊಡುವುದಿಲ್ಲ ಅಂತೇಳಿ, ಗೋಚರಿಸನು, ಅವನು ಕಾಣಿಸಿಕೊಡುವುದಿಲ್ಲ. ಬಹುಪ್ರಕಾರ ಆಲೋಚನೆ ಮಾಡಿದರೂ ಮನಸ್ಸಿಗೆ ಗೋಚರಿಸನು. ಅನೇಕ ಪ್ರಕಾರಗಳಲ್ಲಿ ನಾವು ಆಲೋಚನೆ ಧ್ಯಾನಾದಿಗಳನ್ನು ಮಾಡಿದರೂ ಸಹಿತ ಮನಸ್ಸಿಗೆ ಪರಮಾತ್ಮ ಗೋಚರವಾಗುವುದಿಲ್ಲ. ಅದೇ ಹಾಗಂದರೆ ಮತ್ತೆ ಪರಮಾತ್ಮ ಯಾವಾಗಲೂ ಮನಸ್ಸಿಗೆ ಗೋಚರವಾಗುವುದಿಲ್ಲ, ಆಲೋಚನೆ ಮಾಡಿದರೂ ಧ್ಯಾನಾದಿಗಳನ್ನು ಮಾಡಿದರೂ ಗೋಚರವಾಗುವುದಿಲ್ಲ ಅಂತ ಹೇಳಿದ್ರೆ ನಾವು ಇಷ್ಟೆಲ್ಲ ಯಾಕೆ ಓದಬೇಕು, ಇಷ್ಟೆಲ್ಲ ಯಾಕೆ ನಾವು ಪಠನೆ ಮಾಡಬೇಕು, ಶಾಸ್ತ್ರ ಚರ್ಚೆ ಯಾಕೆ ಮಾಡಬೇಕು? ಗೋಚರಿಸನು, ಪರಮಾತ್ಮ ಗೋಚರವಾಗುವುದಿಲ್ಲವಲ್ಲ. ಬಹುಪ್ರಕಾರ ಆಲೋಚನೆ ಮಾಡಿದರೂ ಮನಸ್ಸಿಗೆ ಗೋಚರಿಸನು, ಪರಮಾತ್ಮ ಗೋಚರವಾಗುವುದಿಲ್ಲ, ಅವನನ್ನು ಯಾಕೆ ನಾವು ಮಾಡಬೇಕು, ಧ್ಯಾನ ಮಾಡಬೇಕು ಅಂತ ದೂರ ಹೋಗುವ ಒಂದು ಪಾಸಿಬಿಲಿಟಿ ಇದೆ. ಅದಕ್ಕೆ ಆ ಪಾಸಿಬಿಲಿಟಿಯನ್ನು ನಿರ್ಮೂಲನೆ ಮಾಡುವುದಕ್ಕೆ ಕೀಚಕಾರಿ ಪ್ರಿಯ ಕವಿಜನಗೇಯ ಮಹಾರಾಯ, ಇದು ನಮಗೆ ಒಂದು ಸಂದೇಶವನ್ನು ಕೊಡುತ್ತೆ. ಕೀಚಕ ಅರಿ, ಕೀಚಕ ರಾಕ್ಷಸನ ಶತ್ರುವಾದ ಭೀಮಸೇನ ದೇವರು, ಆ ಭೀಮಸೇನ ದೇವರಿಗೆ ಪ್ರಿಯನಾದ ಕೀಚಕಾರಿ ಪ್ರಿಯ ಕವಿಜನ ಗೇಯ ಮಹಾರಾಯ. ಸೊ ಈ ಕೀಚಕಾರಿಯಾದ ಆ ಭೀಮಸೇನ ದೇವರಿಗೆ ಅತ್ಯಂತ ಪ್ರೀತಿಪಾತ್ರನಾಗಿದ್ದಾನೆ ಕೃಷ್ಣ ಪರಮಾತ್ಮ, ಕೃಷ್ಣೇಷ್ಠ ಭಗವನ್ ಅಂತ ಹೇಳಿದಂತೆ. ಸೊ ಭೀಮ ಪ್ರಬಲತಮ ಕೃಷ್ಣೇಷ್ಠ ಭಗವನ್ ಅಂತ ಹೇಳ್ತಾರಲ್ಲ, ಆ ವಿಧವಾಗಿ ಭೀಮ ಪ್ರಬಲತಮನಾದ ಆ ಭೀಮ ಕೃಷ್ಣನಿಗೆ ಅತ್ಯಂತ ಪ್ರೀತಿಪಾತ್ರ. ಅದೇ ವಿಧವಾಗಿ ಭೀಮಸೇನಿಗೆ ಪರಮಾತ್ಮ ಪ್ರೀತಿಪಾತ್ರ, ಅವರು ಭಗವಂತ ಭಕ್ತರ ಅತ್ಯಧಿಕವಾದ ಒಂದು ಸಂಬಂಧ ಇದೆ. ಸೊ ಪರಮಾತ್ಮ ಗೋಚರವಾಗುವುದಿಲ್ಲ ಅಂದರೆ ಗೋಚರವಾಗುವುದಿಲ್ಲ ಯಾರಿಗೆ? ಅನರ್ಹರಿಗೆ. ಅರ್ಹರಾದವರಿಗೆ ಗೋಚರನಾಗುತ್ತಾನೆ. ಅಂದರೆ ಇಂತಹ ಭೀಮಸೇನಾದಿ ಹೃದಯೋಗಗಳಿಗೆ ಬಹಳ ಚೆನ್ನಾಗಿ ಗೋಚರವಾಗುತ್ತಾನೆ. ಮಿಕ್ಕವರಿಗೆ ತಾರತಮ್ಯಾನುಸಾರ ಯೋಗ್ಯತಾನುಸಾರ ಅವರವರಿಗೆ ಅವರವರಿಗೆ ತಕ್ಕಂತೆ ತಾನು ಗೋಚರವಾಗುತ್ತಾನೆ. ಸೊ ಪರಮಾತ್ಮ ಗೋಚರವಾಗುವುದಿಲ್ಲ ಅಂದರೆ ಅನರ್ಹರಿಗೆ ಗೋಚರವಾಗುವುದಿಲ್ಲ, ಯೋಗ್ಯರಿಗೆ ಗೋಚರವಾಗುತ್ತಾನೆ. ಸೊ ನೀವು ಬಿಟ್ಟು ಬಿಡಬೇಡಿ, ಪರಮಾತ್ಮನ ಗಟ್ಟಿಯಾಗಿ ಹಿಡಿಯರಿ, ಹಿಡಿದರೆ ಅವನು ಗೋಚರಿಸ್ತಾನೆ. ಆದರೆ ಪೂರ್ತಿ ಯಾರಿಗೂ ಗೋಚರವಾಗುವುದಿಲ್ಲ, ಅಂತಹ ಬ್ರಹ್ಮ ದೇವರಿಗೆ ತಾನು ಪೂರ್ಣ ಗೋಚರವಾಗುವುದಿಲ್ಲ ಅಂದರೆ ನಮ್ಮಂತ ಅವರ ಗತಿ ಏನು? ಸೊ ನಮಗೆ ಪೂರ್ಣ ಗೋಚರವಾಗುವುದಿಲ್ಲ. ಆದರೆ ನಮಗೆ ಒಂದು ಅಣು ಮಾತ್ರ, ನಮಗೆ ಯೋಗ್ಯತೆ ಇದ್ದಷ್ಟು ಪರಮಾತ್ಮ ಗೋಚರನಾಗುತ್ತಾನೆ. ಅವನು ಕವಿಜನಗೇಯ, ಜ್ಞಾನಿಗಳು, ಕವಿಜನರು ಅಂದರೆ ಜ್ಞಾನಿಗಳು, ಅವರಿಂದ ಗೇಯ ಸ್ತುತ್ಯನಾಗಿದ್ದಾನೆ. ಮಹಾರಾಯ, ಮಹಾರಾಜ, ಅವನು ನಿಜವಾದ ಮಹಾರಾಜ. ಮಹಾರಾಜ ಅಂದ್ರೆ ರಾಜ, ಪ್ರತಿಯೊಂದು ರಾಜ ಪರಮ ಯಾಕೆ ಮಹಾರಾಜ ಅಂತ ಹೇಳುವುದರಲ್ಲಿ ಒಂದು ಉದ್ದೇಶ ಇದೆ. ಎಲ್ಲರೂ ರಾಜಂದರು ಅವರವರ ಲಿಮಿಟೆಡ್ ಟೈಮ್ ಪೀರಿಯಡ್, ಲಿಮಿಟೆಡ್ ಸ್ಪ್ಯಾನ್ ಇದೆ. ಪರಮಾತ್ಮ ಅನಂತ ಕಾಲ, ಅವನನ್ನು ಯಾರು ದೂರ ತಳ್ಳಲಾರು. ಅವನು ನಿಜವಾದ ಮಹಾರಾಜ, ಅವನು ಯಾವಾಗಲೂ ಹೀ ಇಸ್ ಕಿಂಗ್ ಆಫ್ ದ ಕಿಂಗ್ಸ್ ಎಟ್ ಆಲ್ ಟೈಮ್ಸ್. ಅದಕ್ಕೆ ಅವನು ಮಹಾರಾಯ ಅಂತ. ಮಹಾರಾಜನಾದ ಕವಿಜನ ಸ್ತೋತ್ರ ಪಾತ್ರನಾದ ಭೀಮನಿಗೆ ಅತ್ಯಂತ ಪ್ರೀತಿಪಾತ್ರನಾದ ಆ ಪರಮಾತ್ಮನು ಯಾರಿಗೂ ಗೋಚರಿಸುವುದಿಲ್ಲ ಅಂತ ಹೇಳಿದರೆ ಅವನು ಅವರವರಿಗೆ ಪೂರ್ಣವಾಗಿ ಗೋಚರಿಸುವುದಿಲ್ಲ, ಯೋಗ್ಯತಾನುಸಾರ ಗೋಚರವಾಗುತ್ತಾನೆ ಅನ್ನುವುದು ನಾವು ತಿಳ್ಕೋಬೇಕಾಗಿದ್ದು. ಸೊ ಖೇಚರರು, ಭೂಚರರು, ವಾರಿ ನಿಶಾಚರರು ಇದ್ದು ಅವರ ಕರ್ಮಗಳ ಆಚರಿಸುವನು ಘನಮಹಿಮ ಪರಮಾಲ್ಪನೋಪಾದಿ ಗೋಚರಿಸನು ಬಹುಪ್ರಕಾರ ಆಲೋಚನೆ ಮಾಡಿದರು ಮನಸ್ಸಿಗೆ ಕೀಚಕಾರಿ ಪ್ರಿಯ ಕವಿಜನ ಗೇಯ ಮಹಾರಾಯ ಅಂತ ಹೇಳಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಇದರಲ್ಲಿ ಬಹಳ ಒಂದು ಸುಂದರವಾದ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ, ಅದು ಬಹಳ ಆಳವಾಗಿ ಯೋಚನೆ ಮಾಡಬೇಕಾಗಿದ್ದು. ಒಂದೇ ಗೋತ್ರ ಪ್ರವರ ಸಂಧ್ಯಾ ವಂದನೆಗಳನ್ನು ಮಾಡಿ ಪ್ರಾಂತಕ್ಕೆ ತಂದೆ ತನೆಯರು ಬೇರೆ ತಮ್ಮಯ ಪೆಸರುಗೊಂಬಂತೆ ಒಂದೇ ದೇಹದೊಳಿದ್ದು ನಿಂದ್ಯಾನಿಂದ್ಯ ಕರ್ಮವ ಮಾಡಿ ಮಾಡಿಸಿ ಇಂದಿರೇಹನು ಸರ್ವ ಜೀವರುಳು ಈಶನೆನಿಸುವನು. ಈಗ ತಂದೆ ಏನು ಮಾಡ್ತಾನೆ, ತಂದೆ ಮಗನಿಗೆ ಈ ವಿಧವಾಗಿ ಮಾಡು, ಈ ಸಂಧ್ಯಾ ವಂದನೆ ಮಾಡುವ ಒಂದು ವಿಧಾನವನ್ನು ಹೇಳಿಕೊಡ್ತಾನೆ. ಸೊ ಒಂದೇ ಗೋತ್ರ ಅಂದ್ರೆ ತಂದೆ ಮಗ ಇಬ್ಬರದು ಒಂದೇ ಗೋತ್ರ, ಒಂದೇ ಪ್ರವರ, ಒಂದೇ ವಿಧವಾದ ಸಂಧ್ಯಾ. ಯಾಕಂದ್ರೆ ತಂದೆ ಹೇಳಿಕೊಡ್ತಾನೆ, ಮಗ ಮಾಡ್ತಾನೆ. ಸೊ ಒಂದೇ ವಿಧವಾಗಿ ಸಂಧ್ಯಾವನನ್ನು ಮಾಡ್ತಾರೆ. ಸೊ ಒಂದೇ ಗೋತ್ರ, ಒಂದೇ ಪ್ರವರ, ಒಂದೇ ವಿಧವಾದ ಸಂಧ್ಯಾ ವಂದನೆ ಇದೆಲ್ಲ ಮಾಡಿ ಪ್ರಾಂತಕ್ಕೆ, ಪ್ರಾಂತಕ್ಕೆ ಅಂದ್ರೆ ಪ್ರ ಅಂತ, ಕೊನೆಗೆ ಪ್ರಕರ್ಷವಾದ ಅಂತ, ಅಟ್ ದ ಎಂಡ್ ಅಂದ್ರೆ ಒಂದು ಫ್ರೂಟ್ಫುಲ್ ಕಂಪ್ಲೀಷನ್, ಕಾಯನ ವಾಚ ಮನಸ್ಸಿನ ಅಂತ ಹೇಳಿದಂತೆ ಕೊನೆಗೆ ತಾವು ಎಲ್ಲವನ್ನು ಮಾಡಿದಾಗ ಎಲ್ಲವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾರೆ. ಮಾಡುದು ಪ್ರಾಂತಕ್ಕೆ ಕೊನೆಗೆ ಆ ಸಂಜ್ಞಾವಂದನ ಕೊನೆ ಬಂದಾಗ ಅಲ್ಲಿ ಏನು ಮಾಡ್ತಾರೆ, ತಂದೆ ತನಯರು ಬೇರೆ ತಮ್ಮಯ್ಯ ಪೆಸರುಗೊಂಬಂತೆ, ಎಲ್ಲ ಒಂದೇ ವಿಧವಾಗಿ ಮಾಡಿದಾರಲ್ವಾ. ಸೊ ಒಂದೇ ಗೋತ್ರ ಪರ್ವ ಹೇಳಿದ ಮೇಲೆ ಒಂದೇ ಹೆಸರು ಹೇಳಬಹುದಲ್ವಾ ಅಂದ್ರೆ ಒಂದೇ ಹೆಸರು ಹೇಳಬಹುದು. ತಂದೆ ಹೆಸರು ತಂದೆ ಹೇಳಬೇಕು, ಮಗನ ಹೆಸರು ಮಗ ಹೇಳಬೇಕು. ಸೊ ತಂದೆ ತನಯರು, ತನೆ ಅಂದ್ರೆ ಮಗ, ತಂದೆ ಮಗ ಇಬ್ಬರೂ ಕೂಡ ಬೇರೆ ಬೇರೆಯಾಗಿ ತಮ್ಮಯ ಪೆಸರುಗೊಂಬಂತೆ, ತಮ್ಮ ಪೆಸರು ಅಂದ್ರೆ ಹೆಸರು, ತಮ್ಮ ತಮ್ಮ ಹೆಸರನ್ನು ಹೇಳಿಕೊಂಡಂತೆ ಪರಮಾತ್ಮ ನಮ್ಮಿಂದ ಮಾಡಿಸ್ತಾನೆ. ಅಂದ್ರೆ ಪರಮಾತ್ಮ ತಂದೆ ಇದ್ದಂತೆ, ಮಗ ತಂದೆ ಮಗನಿಗೆ ಹೇಳಿಕೊಟ್ಟಂತೆ ಪರಮಾತ್ಮ ನಮ್ಮ ಒಳಗಿದ್ದು ನಮಗೆ ಹೇಳಿಕೊಡ್ತಾನೆ. ಆದ್ರೆ ಇದು ಬಹಳ ಲಿಮಿಟೆಡ್ ಆಗಿ ತಗೋಬೇಕು ಕಂಪ್ಯಾರಿಸನ್. ತಂದೆ ಮಗನಿಗೆ ಹೇಳಿಕೊಟ್ರೆ ತಂದೆ ಮಗ ಇಬ್ರು ಒಬ್ಬರನ್ನೊಬ್ಬರು ನೋಡ್ಕೊಳ್ತಾರೆ, ಇಬ್ಬರಿಗೆ ಒಬ್ಬರು ಅರಿವು ಇರುತ್ತೆ. ಆದ್ರೆ ಇಲ್ಲಿ ಪರಮಾತ್ಮನ ಅರಿವು ನಮಗೆ ಇರೋದಿಲ್ಲ, ನಮ್ಮ ಅರಿವು ಪರಮಾತ್ಮನಿಗೆ ಪೂರ್ಣವಾಗಿರುತ್ತೆ. ಸೊ ಇದು ಲಿಮಿಟೆಡ್ ಆಗಿ ತಗೋಬೇಕು. ಪರಮಾತ್ಮ ತಂದೆಯಂತೆ ನಮಗೆ ಎಲ್ಲವನ್ನು ಬಿಂಬರೂಪನಾಗಿ ಹೇಳಿಕೊಡ್ತಾನೆ, ನಾವು ಪ್ರತಿಬಿಂಬರಾಗದೆಲ್ಲ ಮಾಡ್ತೀಯಾ ಇರ್ತೀವಿ. ಸೊ ಒಂದೇ ಎಲ್ಲವೂ ಬಿಂಬರೂಪನಾಗಿ ಮಾಡುತ್ತಾ ಪ್ರತಿಬಿಂಬ ಅಂದ್ರೆ ಬಿಂಬ ಪ್ರತಿಬಿಂಬಗಳು ಒಂದೇ ವಿಧವಾಗಿ ಮಾಡುತ್ತೆ, ಆದರೆ ಫಲ ಒಂದೇ ಇಲ್ಲ, ಹೆಸರು ಒಂದೇ ಇಲ್ಲ. ಪರಮಾತ್ಮ ಮಾಡಿದಾಗ ತಾನು ಸ್ವತಂತ್ರನಾಗಿ ಮಾಡುತ್ತಾ ಇದ್ದೀನಿ ಅನ್ನುವ ತಿಳುವಳಿಕೆ ಪರಮಾತ್ಮನಿಗಿದೆ. ಆ ತಿಳುವಳಿಕೆಯಿಂದ ಅವನು ಮಾಡ್ತಾನೆ. ಆ ತಿಳುವಳಿಕೆ ನಮಗಿರಬೇಕು, ಪರಮಾತ್ಮ ಸ್ವತಂತ್ರನಾಗಿ ಮಾಡ್ತಾ ಇದ್ದಾನೆ, ನಾವು ಅಂದ್ರೆ ತಂದೆ ಹೇಳಿಕೊಟ್ಟಂತೆ ಮಗ ಮಾಡ್ತಾನೆ, ಪರಮಾತ್ಮ ಹೇಳಿಕೊಟ್ಟಂತೆ ನಾವು ಮಾಡ್ತೀವಿ. ಆದ್ರೆ ತಂದೆ ಮಗ ಇಬ್ಬರು ಕೂಡ ಅಸ್ವತಂತ್ರರೇ. ಆದ್ರೆ ಇಲ್ಲಿ ಈ ವಿಷಯದಲ್ಲಿ ಪರಮಾತ್ಮ ಪೂರ್ಣ ಸ್ವತಂತ್ರ, ನಾವು ಪೂರ್ಣ ಅಸ್ವತಂತ್ರರು. ಈ ವಿಧವಾಗಿ ನಾವು ಒಂದೇ ದೇಹದ ಒಳಗೆ ಇದ್ದು ಅಲ್ಲಿ ಒಂದೇ ಗೋತ್ರ ಹೇಗೋ, ಇಲ್ಲಿ ಒಂದೇ ಗಾತ್ರ, ಒಂದೇ ದೇಹ, ಒಂದೇ ಗಾತ್ರ, ಒಂದೇ ಬಾಡಿನಲ್ಲಿ ಪರಮಾತ್ಮ ಇದ್ದಾನೆ, ಜೀವ ಇದ್ದಾನೆ, ಇಬ್ಬರು ಇದ್ದಾರೆ. ಇದ್ದು ಒಂದೇ ಕಾರ್ಯಗಳು ನಿಂದ್ಯ ಅನಿಂದ್ಯ ಕರ್ಮವ ಮಾಡಿ ಮಾಡಿಸಿ. ನಿಂದ್ಯ ಕರ್ಮ ಅನಿಂದ್ಯ ಕರ್ಮ ಅಂದ್ರೆ ಗುಡ್ ಬ್ಯಾಡ್. ನಿಂದ್ಯ ಅಂದ್ರೆ ನಿಂದಿಸಲಕ್ಕೆ ಯೋಗ್ಯವಾದದ್ದು, ಬ್ಲೇಮ್ ವರ್ದಿ ಅನ್ನೋದು ನಿಂದ್ಯ ಅಂದ್ರೆ ಪಾಪಕರ್ಮಗಳು. ಅನಿಂದ್ಯ ಅಂದ್ರೆ ಪುಣ್ಯ ಕರ್ಮಗಳು. ನಿಂದ್ಯ ಕರ್ಮಗಳಂದ್ರೆ ಪಾಪಕರ್ಮಗಳು, ಅನಿಂದ್ಯ ಅಂದ್ರೆ ನಿಂದಕ್ಕೆ ಯೋಗ್ಯವಾಗದೇ ಇರುವಂತಹದ್ದು, ಅಂದ್ರೆ ಪುಣ್ಯ ಕರ್ಮಗಳಿಗೆ ಅನಿಂದ್ಯ ಕರ್ಮಗಳು ಅಂತ ಹೇಳ್ತಾರೆ. ಸೊ ಒಂದೇ ದೇಹದ ಒಳಗೆ ಇದ್ದು ಪಾಪ ಪುಣ್ಯ ಕರ್ಮಗಳನ್ನು ಮಾಡಿ ಮಾಡಿಸಿ ಇಂದಿರಾಪತಿಯಾದ ಲಕ್ಷ್ಮೀಪತಿಯಾದ ಪರಮಾತ್ಮನು ಇಂದಿರೇಶನು ಸರ್ವ ಜೀವರ ಒಳು ಈಶನೆನಿಸುವನು. ಅವನು ಈಶಾ. ಈಶಾ ಅಂದ್ರೆ ಏನು? ನಿಯಾಮಕ ಪರಮಾತ್ಮ. ಈಶಾ ನಿಯಾಮಕ ಸ್ವತಂತ್ರನಾದ ಪರಮಾತ್ಮ ನಮ್ಮ ಒಳಗೆ ಇದ್ದು ಈ ವಿಧವಾಗಿ ನಮಗೆ ನಮ್ಮಿಂದ ಕರ್ಮಗಳನ್ನು ಮಾಡಿಸ್ತಾನೆ ಅನ್ನುವ ಒಂದು ಅನುಸಂಧಾನ ಸರಿಯಾಗಿರಬೇಕು. ಅದು ಹೇಗೆ ಅಂದರೆ, ಪರಮಾತ್ಮ ಸ್ವತಂತ್ರನಾಗಿ ಎಲ್ಲವೂ ಮಾಡಿಸಿದಾಗ ತಂದೆಗೆ ಮಗನಿಗೆ ಹೇಗೆ ಒಂದೇ ಫಲ ಸಿಗೋದಿಲ್ಲ, ಅವರಿಬ್ಬರಿಗೆ ಬೇರೆ ಬೇರೆ ಫಲವೇ ಸಿಗುತ್ತೆ. ಆದರೆ ಅಲ್ಲಿಬ್ಬರಿಗೆ ಸ್ವಲ್ಪ ಸ್ವಲ್ಪನೇ ವ್ಯತ್ಯಾಸ. ಆದರೆ ಇಲ್ಲಿ ಪರಮಾತ್ಮ ನಮ್ಮಿಂದ ಮಾಡಿಸಿದಾಗ ಪರಮಾತ್ಮನಿಗೆ ಸಿಗುವ ಫಲ ಏನು ಅಂದರೆ, ಅವನಿಗೆ ಯಾವ ಫಲವೂ ಬೇಕಾಗಿಲ್ಲ, ಸಿಗುವುದಿಲ್ಲ. ಅವನು ಸೂಕ್ಷ್ಮ ರಸ ಅನುಭವ ಮಾಡ್ತಾನೆ. ಸೂಕ್ಷ್ಮವಾದ ರಸವನ್ನು ಅವನು ತಾನು ಬಿಂಬರೂಪನಾಗಿ ಸ್ವೀಕಾರ ಮಾಡ್ತಾನೆ ಅಷ್ಟೇ ಪರಮಾತ್ಮ. ಅವನಿಗೆ ಏನು ಬೇಕಾಗಿಲ್ಲ. ನಾವೇನು ಮಾಡ್ತೀವಿ, ನಮಗೆ ಎಲ್ಲ ಫಲಗಳು ನಮ್ಮ ನಮ್ಮ ಯೋಗ್ಯತಾನುಸಾರ, ನಮ್ಮ ನಮ್ಮ ಕರ್ಮಾನುಸಾರ, ನಮ್ಮ ನಮ್ಮ ಅನುಸಂಧಾನುಸಾರವಾಗಿ ಪರಮಾತ್ಮ ನಮಗೆ ಕೊಡ್ತಾನೆ. ಅವು ನಾವು ನಿಷ್ಕಾಮರಾಗಿ ಮಾಡಿದರೆ ಅದರ ಲೇಪ ಇರೋದಿಲ್ಲ, ಸಕಾಮವಾಗಿ ಮಾಡಿದರೆ ಅದರ ಬಂಧನ ನಮಗೆ ಬರುತ್ತೆ. ಈ ವಿಧವಾಗಿ ನಮಗೆ ಅವನು ಈಶ ನಿಯಾಮಕನಾಗಿರ್ತಾನೆ. ನಾವು ಅವೆಲ್ಲವನ್ನು ಕೂಡ ಆ ಫಲಗಳನ್ನು ಆ ಪರಮಾತ್ಮ ಕೊಟ್ಟಂತೆ ನಾವು ಸ್ವೀಕಾರ ಮಾಡಬೇಕಾಗಿ ಬರುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಸೊ ಒಂದೇ ಗೋತ್ರ ಪ್ರವರ ಸಂಧ್ಯಾ ವಂದನೆಗಳನ್ನು ಮಾಡಿ ಪ್ರಾಂತಕ್ಕೆ ತಂದೆ ತನಯರು ಬೇರೆ ತಮ್ಮಯ್ಯ ಪೆಸರುಗೊಂಬಂತೆ ಒಂದೇ ದೇಹದೊಳಿದ್ದು ನಿಂದ್ಯಾನಿಂದ್ಯ ಕರ್ಮ ಮಾಡಿ ಮಾಡಿಸಿ ಇಂದಿರೇಶನು ಸರ್ವ ಜೀವರೊಳು ಈಶನೆನಿಸುವನು ಅಂತ ಹೇಳಿ ಇಲ್ಲಿ ಇದು ಬಹಳ ಸ್ವಲ್ಪ ಆಳವಾಗಿ ಯೋಚನೆ ಮಾಡಬೇಕಾಗಿದೆ ಅಂಶ. ಇಲ್ಲಿ ತಂದೆಯ ಜೊತೆಯಲ್ಲಿ ಕಂಪೇರ್ ಮಾಡಿದ್ದು ಪರಮಾತ್ಮನ, ಮಗನ ಜೊತೆಯಲ್ಲಿ ಕಂಪೇರ್ ಮಾಡಿದ್ದು ಜೀವನ. ಆದರೆ ತಂದೆ ಮಗನಿಗೆ ಆಲ್ಮೋಸ್ಟ್ ಸ್ವಲ್ಪ ಸ್ವಲ್ಪನೇ ವ್ಯತ್ಯಾಸ ಇನ್ ದ ಸೆನ್ಸ್ ಇಬ್ಬರೂ ಅಸ್ವತಂತ್ರರೇ. ಆದರೆ ಇಲ್ಲಿ ಪರಮಾತ್ಮ ಪೂರ್ಣ ಸ್ವತಂತ್ರ, ನಾವು ಪೂರ್ಣ ಅಸ್ವತಂತ್ರರು. ಆ ತಿಳುವಳಿಕೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಪದ್ಯ, ಕಿಟ್ಟ ಗಟ್ಟಿದ ಲೋಹ ಪಾವಕ ಸುಟ್ಟು ವಿಂಗಡ ಮಾಡುವಂತೆ ಘರಟ್ಟ ವ್ರೀಹೆಗಳ ಒಳು ಇಪ್ಪ ತಂಡುಲ ಕಡೆಗೆ ತೆಗವಂತೆ ವಿಠಲ ಎಂದು ಒಮ್ಮೆ ಮೈಮರೆದು ಅಟ್ಟಹಾಸದಿ ಕರೆಯೇ ದುರಿತಗಳು ಅಟ್ಟುಲಿಯೇ ಬಿಡಿಸವನು ತನ್ನ ಒಳಗೆ ಇಟ್ಟು ಸಲಹುವನು ಅಂತೇಳಿ ಇಲ್ಲಿ ನಮಗೆ ಪರಮಾತ್ಮ ನಮ್ಮನ್ನು ಉದ್ಧಾರ ಮಾಡುವ ರೀತಿಯನ್ನು ಅನೇಕ ಉದಾಹರಣೆಗಳಿಂದ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇಲ್ಲೇನಂದ್ರೆ ಕಿಟ್ಟಗಟ್ಟಿದ, ಕಿಟ್ಟ ಅಂದ್ರೆ ತುಕ್ಕು ಅಂತ ಹೇಳಿದ್ರು, ತುಕ್ಕು ಹಿಡಿದ ಪಾತ್ರಗಳಿಗೆ ಮುಂದಿನ ಕಾಲದಲ್ಲ ಕೆಲವು ಪಾತ್ರಗಳೆಲ್ಲ ತುಕ್ಕು ಹಿಡಿದ್ರೆ ಅದನ್ನು ಸುಟ್ಬಿಟ್ಟು ಏನನ್ನು ಮಾಡಿಬಿಟ್ಟು ಅದನ್ನು ಶೈನ್ ಆಗು ಮಾಡೋ ಹಂಗೆ ಮಾಡ್ತಾ ಇದ್ರು ಆ ಕಾಲದಲ್ಲೆಲ್ಲ. ಸೊ ಈಗೆಲ್ಲ ಅದೆಲ್ಲ ಹೋಯ್ತು, ಬಟ್ ಕೆಲವು ಜನಕ್ಕೆ ಜ್ಞಾಪಕ ಇರಬಹುದು. ಸೊ ಈ ವಿಧವಾಗಿ ಕಿಟ್ಟಗಟ್ಟಿದ ತುಕ್ಕು ಹಿಡಿದಂತಹ ಲೋಹ ಅಂದರೆ ಮೆಟಲ್ ಅಂತ ಕಬ್ಬಿಣ, ಆ ಕಬ್ಬಿಣದ ಪಾತ್ರೆಗಳಲ್ಲಿ ಏನು ಮಾಡ್ತಾರೆ ಅಂದ್ರೆ ಅದನ್ನು ಪಾವಕ ಸುಟ್ಟು ಅದನ್ನು ಬೆಂಕಿ ಹಾಕಿ ಸುಟ್ಟು ಬಿಟ್ಟು ವಿಂಗಡ ಮಾಡುವಂತೆ ಬಿಡಿಸುವಂತೆ ಅಂದ್ರೆ ಆ ತುಕ್ಕನ್ನು ಬಿಡಿಸುತ್ತಾರೆ. ಸೊ ಈ ವಿಧವಾಗಿ ಪಾತ್ರೆಗಳಲ್ಲಿ ಲೋಹ ಪಾತ್ರೆಗಳಲ್ಲಿ ಇಲ್ಲ ಕಬ್ಬಿಣದ ಪಾತ್ರದಲ್ಲಿ ಆ ತುಕ್ಕನ್ನು ಹಿಡಿದನ್ನು ತೆಗೆದು ಬಿಟ್ಟು ಆ ಬೆಂಕಿಯನ್ನು ಉಪಯೋಗ ಮಾಡಿ ಸುಟ್ಟು ಹಾಕಿಬಿಟ್ಟು ಅದನ್ನು ದೂರ ಮಾಡುವಂತೆ ಘರಟ್ಟ ವ್ರೀಹಿ. ಘರಟ್ಟ ಅಂದ್ರೆ ನಾವು ಸಾಣೆಕಲ್ಲು ಇಲ್ಲ ಒಣಕಿ ಅಂತೇಳಿ ಅವು ಕುಟ್ಲಕ್ಕೆ ಉಪಯೋಗ ಮಾಡುವಂತಹದ್ದು. ಅದರಿಂದ ವ್ರೀಹಿ ಅಂದ್ರೆ ನೆಲ್ಲು ಅಕ್ಕಿ, ಆ ಅಂದ್ರೆ ನೆಲ್ಲು ಒಳಗಿರುವಂತಹ ನೆಲ್ಲು ಸಹಿತವಾಗಿರುವಂತಹ ಆ ಅಕ್ಕಿಯನ್ನು ನಾವು ಏನ್ ಮಾಡ್ತೀವಿ ಕುಟ್ತಾರೆ. ಕುಟ್ಟಿದಾಗ ಏನಾಗುತ್ತೆ ಹೊರಗಿನ ಹೊಟ್ಟು ಹೋಗಿಬಿಟ್ಟು ಆ ಅಕ್ಕಿ ನಮಗೆ ಬರುತ್ತೆ. ಸೊ ಈ ವಿಧವಾಗಿ ಆ ಹೊಟ್ಟನ್ನು ಅಕ್ಕಿಯನ್ನು ಸಪರೇಟ್ ಮಾಡುತ್ತೆ. ಸೊ ಘರಟ್ಟ ವ್ರೀಹೆಗಳ ಒಳಗೆ ಇಪ್ಪ ತಂಡುಲ ಅಂದ್ರೆ ಅಕ್ಕಿ ಅದನ್ನು ಕಡೆಗೆ ತೆಗೆವಂತೆ ಕೊನೆಗೆ ಅದನ್ನು ಸಪರೇಟ್ ತೆಗೆದು ಸಪರೇಟ್ ಮಾಡುತ್ತೆ. ಈ ವಿಧವಾಗಿ ಸಪರೇಟ್ ಮಾಡಿದಂತೆ. ಇದರ ಎಲ್ಲದರಲ್ಲಿ ಕೂಡ ಒಂದು ಒಳಗಿನ ಅರ್ಥ ಇದೆ, ಅದು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಸರಿಯಾಗಿ ನೋಡೋಣ ಡೀಟೇಲ್ ಆಗಿ. ಏನಂದ್ರೆ ಈಗ ಉದಾಹರಣೆಗೆ ನಾನು ಜಸ್ಟ್ ಒಂದು ಇಂಡಿಕೇಶನ್ ಕೊಡ್ತೀನಿ ನಿಮಗೆ. ಈಗ ನೆಲ್ಲು ಹೊರಗಿನ ಕವರಿಂಗ್ ಹೇಗಂದ್ರೆ ನಮಗೆ ಲಿಂಗದೇಹ ಇದ್ದಂತೆ, ಒಳಗಿರುವ ಅಕ್ಕಿ ನಮ್ಮ ಸ್ವರೂಪ ದೇಹ ಇದ್ದಂತೆ. ಸ್ವರೂಪ ದೇಹವನ್ನು ಸುತ್ತುಕೊಂಡು ಅದಕ್ಕೆ ಹತ್ತುಕೊಂಡಿರುತ್ತೆ ಆ ನೆಲ್ಲು. ಅದೇ ವಿಧವಾಗಿ ನಮ್ಮ ಸ್ವರೂಪ ದೇಹವನ್ನು ಆ ಸುತ್ತುವರಿಸಿಕೊಂಡು ಅದಕ್ಕೆ ಹತ್ತುಕೊಂಡು ಲಿಂಗದೇಹ ಇರುತ್ತೆ. ಅದನ್ನು ನಾವು ಬಿಳ್ಳಕ್ಕೆ ನಮಗೆ ಇಷ್ಟ ಇರೋದಿಲ್ಲ. ಸೊ ಆ ವಿಧವಾಗಿರುವಂತಹ ಲಿಂಗದೇಹವನ್ನು ಕೊನೆಗೆ ಲಿಂಗಭಂಗ ಮಾಡಿಸಿ ಪರಮಾತ್ಮ ನಮಗೆ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ. ಸೊ ಆ ಹೊಟ್ಟನ್ನು ಆ ನೆಲ್ಲನ್ನು ಅಕ್ಕಿಯನ್ನು ಹೇಗೆ ಬಿಡಿಸುವಂತೆ ಪರಮಾತ್ಮ ನಮ್ಮನ್ನು ಲಿಂಗದೇಹದಿಂದ ನಮ್ಮ ಸ್ವರೂಪ ದೇಹವನ್ನು ಬಿಡಿಸಿ ನಮಗೆ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ. ಅದೇ ವಿಧವಾಗಿ ತುಕ್ಕು ಹಿಡಿಯುವಂತಹ ದೇಹ ಲೋಹ, ಈ ತುಕ್ಕು ಹಿಡಿಯೋದಂದ್ರೆ ನಮಗೆ ಬಂಧನೆಗಳೆಲ್ಲ ತುಕ್ಕು ಹಿಡಿದಂತೆ ಲೋಹಗಳು. ಆ ಲೋಹ ಪಾತ್ರಕ್ಕೆ ನಮ್ಮ ಜೀವನ ಒಂದು ಅನಾದಿ ಕರ್ಮ ಅನ್ನುವ ಒಂದು ತುಕ್ಕು ಅದಕ್ಕೆ ಹಿಡಿದಿದೆ. ಆ ಕರ್ಮವನ್ನು ಬಿಡಿಸಿ ಆ ತುಕ್ಕು ಅಂತ ಇರುವಂತಹ ಕರ್ಮೆಯನ್ನು ಬಿಡಿಸಿಬಿಟ್ಟು ನಮಗೆ ಹೇಗೆ ಬಿಡಿಸ್ತಾನೆ, ಪಾವಕ ಸುಟ್ಟಾಗದ ಪಾವಕ ಸುಟ್ಟಾಗದ ಪಾವಕ ಏನಿಲ್ಲಿ ಬೆಂಕಿ ಅನ್ನುವುದು ಅಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನದಿಂದ ನಮಗೆ ಕರ್ಮಗಳೆಲ್ಲ ಸುಟ್ಟೋಗುತ್ತೆ. ಸೊ ಈ ಅಪರೋಕ್ಷ ಜ್ಞಾನವೆನ್ನುವ ಬೆಂಕಿಯಿಂದ ಈ ಅನಾದಿ ಕರ್ಮಗಳೆನ್ನುವ ಈ ತುಕ್ಕನ್ನು ನಮ್ಮ ಈ ಲೋಹ ನಮ್ಮ ದೇಹ ಸ್ವರೂಪ ದೇಹ ಅನ್ನುವ ಈ ಲೋಹಕ್ಕೆ ಹತ್ತುಕೊಂಡಿರುವಂತಹ ತುಕ್ಕನ್ನು ಕರ್ಮಗಳನ್ನು ಬಿಡಿಸಿಬಿಟ್ಟು ವಿಂಗಡ ಮಾಡುವಂತೆ ಅದನ್ನು ಬಿಡಿಸಿ ನಮಗೆ ಮೋಕ್ಷದ ಕಡೆ ಕರ್ಕೊಂಡು ಹೋಗುವಂತೆ. ಸೊ ಮೊದಲು ನಮಗೆ ಏನಾಗಬೇಕು, ಸಂಚಿತ ಆಗಾಮಿ ಕರ್ಮಗಳ ನಾಶವಾಗಬೇಕು, ಅವು ಸುಟ್ಟು ಹೋಗಬೇಕು, ಅದಾದ ಮೇಲೆ ಲಿಂಗಭಂಗವಾಗಬೇಕು, ಅದಾದ ಮೇಲೆ ಮೋಕ್ಷಕ್ಕೆ ಹೋಗಬೇಕು. ಅದೇ ಆರ್ಡರ್ ಹೇಳ್ತಾ ಇದ್ದಾರೆ. ಅದಕ್ಕೆ ಕಿಟ್ಟಗಟ್ಟಿದ ಲೋಹ ಪಾವಕ ಸುಟ್ಟು ವಿಂಗಡ ಮಾಡುವಂತೆ ಘರಟ್ಟ ವ್ರೀಹೆಗಳ ಒಳಗೆ ಇಪ್ಪ ತಂಡುಲ ಕಡೆಗೆ ತೆಗೆವಂತೆ ವಿಠಲ ಎಂದು ಒಮ್ಮೆ ಮೈಮರೆದು ಅಟ್ಟಹಾಸದಿ ಕರೆಯೇ ದುರಿತಗಳ ಅಟ್ಟುಳಿಯೇ ಬಿಡಿಸು. ಅವನು ಏನು ಮಾಡ್ತಾನೆ, ದುರಿತಗಳು ಅಂದ್ರೆ ಪಾಪಗಳು, ಪಾಪಗಳ ಅಟ್ಟುಳಿ ಅಂದ್ರೆ ಉಪದ್ರವ. ಈ ಪಾಪಗಳೆನ್ನುವ ಉಪದ್ರವವನ್ನು ಪರಮಾತ್ಮ ದೂರ ಮಾಡ್ತಾನೆ. ಆ ವಿಧವಾಗಿ ಪರಮಾತ್ಮ ಅದನ್ನು ಬಿಡಿಸಿಬಿಟ್ಟು ತನ್ನ ಒಳಗೆ ಇಟ್ಟು ಸಲಹವನ್ನು ತನ್ನ ಒಳಗೆ ಎಲ್ಲರನ್ನು ಇಟ್ಟುಕೊಂಡು ಪರಮಾತ್ಮ ಕಾಪಾಡ್ತಾನೆ ಅನ್ನೋದನ್ನು ಹೇಳಿದ್ದಾರೆ. ಅದನ್ನು ಇನ್ನು ಸ್ವಲ್ಪ ವಿಸ್ತಾರವಾಗಿ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಕಾಯಿನ ವಾಚ ಮನಸ್ಸಿನಿರುವ ಬುದ್ಧಿಯಾತ್ಮನಾವಾನು ಸಂಸ್ಕೃತಿ ಶ್ರೀಮನ್ನಾರಾಯಣ ಸಮರ್ಪಯಾಮಿ.